ಲಾಸ್ಟ್ ಆಲ್ ನೇಷನ್ಸ್ ಗಾಸ್ಪೆಲ್ ಪಬ್ಲಿಷರ್ಸ್ ಹಸಿದ ಮೃಗಗಳು ಮತ್ತು ಮಾರಣಾಂತಿಕ ಹಾವುಗಳೊಂದಿಗೆ ಕಾಡಿನಲ್ಲಿ ಕಳೆದುಹೋಗುವುದು ಅತ್ಯಂತ ಭಯಾನಕವಾಗಿದೆ. ನೀರಿಲ್ಲದ, ರಸ್ತೆಯಿಲ್ಲದ ಮತ್ತು ಮಾರ್ಗದರ್ಶಿಗಳಿಲ್ಲದ ಮರುಭೂಮಿಯಲ್ಲಿ ಕಳೆದುಹೋಗುವುದು ಸಾವಿಗೆ ಕಾರಣವಾಗುತ್ತದೆ. ದಿಕ್ಸೂಚಿ ಇಲ್ಲದೆ, ಆಹಾರ ಮತ್ತು ನೀರಿಲ್ಲದೆ, ನೌಕಾಯಾನ ಅಥವಾ ಯಾಂತ್ರಿಕ ಶಕ್ತಿಯಿಲ್ಲದೆ, ಶಾಖ ಅಥವಾ ಶೀತದಿಂದ ರಕ್ಷಣೆಯಿಲ್ಲದೆ ಎತ್ತರದ ಸಮುದ್ರದಲ್ಲಿ ಕಳೆದುಹೋಗುವುದು ಹಾನಿಕಾರಕವಾಗಿದೆ. ಹಿಮ ಮತ್ತು ಮಂಜುಗಡ್ಡೆಯಿಂದ ಆವೃತವಾದ ಎತ್ತರದ ಪರ್ವತಗಳಲ್ಲಿ ಕಳೆದುಹೋಗುವುದು ನಿಶ್ಚಿತ ಸಾವು. ಆದರೆ ಎಲ್ಲಕ್ಕಿಂತ ಕೆಟ್ಟದು ಪಾಪ ಮತ್ತು ಅವನತಿಯ ಜಗತ್ತಿನಲ್ಲಿ ಕಳೆದುಹೋಗುವುದು, ಏಕೆಂದರೆ ಅದು ಆಧ್ಯಾತ್ಮಿಕ ವಿನಾಶ, ಸಾವು ಮತ್ತು ನರಕಕ್ಕೆ ಕಾರಣವಾಗುತ್ತದೆ. ಕೀರ್ತನೆಗಾರನು ಬರೆಯುತ್ತಾನೆ, ನಾನು ಕಳೆದುಹೋದ ಕುರಿಯಂತೆ ದಾರಿ ತಪ್ಪಿದೆ. ಕೀರ್ತನೆಗಳು 119 ಪದ್ಯ 176. ಕುರಿಗಳಿಗೆ ಕುರುಬನ ಅಗತ್ಯವಿದೆ ಅಥವಾ ಅವು ಹಸಿದ ಸಿಂಹಗಳು, ಕರಡಿಗಳು ಅಥವಾ ತೋಳಗಳಿಗೆ ಬಲಿಯಾಗುತ್ತವೆ. ಸಿಂಹ ಮತ್ತು ಕರಡಿಯನ್ನು ಕೊಂದ ದಾವಿದನಂತಹ ನಿಜವಾದ ಕುರುಬನ ಅಗತ್ಯವಿದೆ. ಕುರಿಗಳಿಗಾಗಿ ಪ್ರಾಣವನ್ನೇ ಕಳೆದುಕೊಳ್ಳಲು ಸಿದ್ಧನಾಗಿದ್ದನು. ನಮಗಾಗಿ ತನ್ನ ಜೀವವನ್ನು ನೀಡಿದ ಮತ್ತು ನಮ್ಮನ್ನು ಹಸಿರು ಹುಲ್ಲುಗಾವಲುಗಳಿಗೆ ಮತ್ತು ಶಾಂತ ನೀರಿಗೆ ಕರೆದೊಯ್ಯುವ ಏಕೈಕ ವಿಶ್ವಾಸಾರ್ಹ ಮತ್ತು ನಿಜವಾದ ಕುರುಬನಾದ ಯೇಸು ನಮಗೆ ಬೇಕು. ನಾನು ಒಳ್ಳೆಯ ಕುರುಬನು ಮತ್ತು ನನ್ನ ಕುರಿಗಳನ್ನು ತಿಳಿದಿದ್ದೇನೆ ಮತ್ತು ಅವು ನನ್ನನ್ನು ತಿಳಿದಿವೆ ಎಂದು ಯೇಸು ಹೇಳಿದನು. ಜಾನ್ 10:14. ಕುರಿಗಳಿಗೆ ಕುರುಬನಿದ್ದರೆ ಸಾಲದು, ಕುರುಬನು ನಿಜವಾದ ಕುರುಬನಾಗಿರಬೇಕು. ದೇವರು ಯೆರೆಮೀಯನಿಗೆ, ನನ್ನ ಜನರು ಕಳೆದುಹೋದ ಕುರಿಗಳಾಗಿದ್ದಾರೆ, ಅವರ ಕುರುಬರು ಅವರನ್ನು ದಾರಿ ತಪ್ಪಿಸಿದ್ದಾರೆ ಎಂದು ಹೇಳಿದರು. ಯೆರೆಮೀಯ 50:6. ಕುರುಡು ನಾಯಕರಾದ ಸ್ವಯಂ ನೀತಿವಂತ ಕುರುಬರನ್ನು ಅನುಸರಿಸಬೇಡಿ. ಕಳೆದುಹೋದವರನ್ನು ಹುಡುಕಲು ಮತ್ತು ಉಳಿಸಲು ಬಂದ ಯೇಸುವನ್ನು ಅನುಸರಿಸಿ. ಕಳೆದುಹೋದವರನ್ನು ಹುಡುಕಲು ಮತ್ತು ಉಳಿಸಲು ಅವನು ಮುಂದುವರಿಯುತ್ತಾನೆ. ಅವನು ಅವರನ್ನು ಹುಡುಕುವವರೆಗೂ ಅವನು ಹುಡುಕುತ್ತಲೇ ಇರುತ್ತಾನೆ. ಹಲವು ವರ್ಷಗಳ ಹಿಂದೆ ನಾನು ನೈಋತ್ಯ ಆಫ್ರಿಕಾದಲ್ಲಿ ಇಬ್ಬರು ಬೇಟೆಗಾರರನ್ನು ಭೇಟಿಯಾದೆ. ಅವರು ಒಮ್ಮೆ ಕಲಹರಿ ಮರುಭೂಮಿಯಲ್ಲಿ ಕಳೆದು ಹೋಗಿದ್ದರು. ಅವರು ಕತ್ತೆಗಳು ಎಳೆಯುವ ಬಂಡಿಯಲ್ಲಿ ತಮ್ಮ ಹೆಂಡತಿಯರು ಮತ್ತು ಮಕ್ಕಳೊಂದಿಗೆ ಮರುಭೂಮಿಗೆ ಪ್ರಯಾಣಿಸಿದರು. ಒಂದು ಪರ್ವತಕ್ಕೆ ಬಂದ ಅವರು ತಮ್ಮ ಡೇರೆಗಳನ್ನು ಹಾಕಿದರು. ಒಂದು ದಿನ ಬೇಟೆಯಾಡಲು ಹೊರಟಿದ್ದ ಇಬ್ಬರಿಗೆ ಹುಲ್ಲೆ ಹಿಂಡಿನ ಕುರುಹು ಸಿಕ್ಕಿತು. ಅವರು ಇವುಗಳನ್ನು ಅನುಸರಿಸಿದರು ಮತ್ತು ಮರುಭೂಮಿಗೆ ಆಳವಾಗಿ ಮತ್ತು ಆಳವಾಗಿ ನಡೆಸಲ್ಪಟ್ಟರು. ಸಂಜೆಯ ಹೊತ್ತಿಗೆ ಮೊದಲ ಬೇಟೆಗಾರ ಹುಲ್ಲೆಯನ್ನು ಗುರುತಿಸಿದನು, ಅವುಗಳಲ್ಲಿ ಒಂದೆರಡು ಗುಂಡು ಹಾರಿಸಿದನು ಮತ್ತು ನಂತರ ಅವನ ಜೊತೆಗಾರನನ್ನು ಹುಡುಕಲು ಹೋದನು. ಆದರೆ ಯಶಸ್ವಿಯಾಗಲಿಲ್ಲ. ಇನ್ನೊಬ್ಬ ಬೇಟೆಗಾರ ತನ್ನ ಜೊತೆಗಾರನಿಗೆ ಹೇಳದೆ ಅದೇ ಹಿಂಡಿಗೆ ಕಾರಣವಾಗಬಹುದೆಂದು ಅವನು ನಿರೀಕ್ಷಿಸಿದ ಮತ್ತೊಂದು ಸ್ಪೂರ್ ಅನ್ನು ಅನುಸರಿಸಿದನು. ಮೊದಲ ಬೇಟೆಗಾರ ತನ್ನ ಸ್ನೇಹಿತನನ್ನು ಹುಡುಕುವುದನ್ನು ಮುಂದುವರೆಸಿದಾಗ ಕತ್ತಲೆ ಆವರಿಸಿತು ಮತ್ತು ಅವನು ತನ್ನ ದಿಕ್ಕನ್ನು ಸಂಪೂರ್ಣವಾಗಿ ಕಳೆದುಕೊಂಡನು. ಶಿಬಿರದ ಬೆಂಕಿಯನ್ನು ಅವನು ನೋಡಬಹುದೆಂದು ಆಶಿಸುತ್ತಾ ರಾತ್ರಿಯ ಹೆಚ್ಚಿನ ಭಾಗವನ್ನು ಅವನು ನಡೆದನು. ಅವನು ಸಂಪೂರ್ಣವಾಗಿ ದಣಿದ, ಕಳೆದು ಮತ್ತು ಬಾಯಾರಿಕೆಯಿಂದ ಹೊರಬರುವವರೆಗೂ ಅವನು 2.5 ದಿನಗಳವರೆಗೆ ನಡೆಯುತ್ತಲೇ ಇದ್ದನು. ಅವನ ನಾಲಿಗೆಯು ಊದಿಕೊಂಡಿತ್ತು ಮತ್ತು ರಕ್ತಸ್ರಾವವಾಗಿತ್ತು ಮತ್ತು ಅವನ ಬಾಯಿಯಿಂದ ನೇತಾಡುತ್ತಿತ್ತು. ಅವನು ಕಳೆದುಹೋದನು ಮತ್ತು ಬಿಸಿಯಾದ ಮರುಭೂಮಿಯ ಮರಳಿನಲ್ಲಿ ಬಾಯಾರಿಕೆಯಿಂದ ಸಾಯುತ್ತಿದ್ದನು. ಸಾಯುವ ಸ್ಥಿತಿಯಲ್ಲಿ ಮಲಗಿದ್ದ ಅವನು ಸಹಾಯಕ್ಕಾಗಿ ದೇವರ ಕಡೆಗೆ ತಿರುಗಿದನು. ಅವರು ಪ್ರಾರ್ಥನೆಯ ಶಬ್ದವನ್ನು ಉಚ್ಚರಿಸಲು ಸಾಧ್ಯವಾಗಲಿಲ್ಲ. ಆದರೆ ಮನುಷ್ಯನ ಹೃದಯವನ್ನು ನೋಡುವ ದೇವರು ಅವನ ಕೂಗನ್ನು ಕೇಳಿದನು. ಇದ್ದಕ್ಕಿದ್ದಂತೆ ಸಾಯುತ್ತಿರುವ ಬೇಟೆಗಾರನು ದೂರದಲ್ಲಿ ಒಂದು ಶಿಲುಬೆಯನ್ನು ನೋಡಿದನು ಮತ್ತು ಶಿಲುಬೆಯಿಂದ ನನಗೆ ಬಾಯಾರಿಕೆಯಾಗಿದೆ, ಅದು ಯೇಸುವಿನ ಕೂಗು ಎಂದು ಅವನಿಗೆ ತಿಳಿದಿತ್ತು. ಅದು ಅವನ ಇಡೀ ಅಸ್ತಿತ್ವವನ್ನು ಸ್ಫೂರ್ತಿದಾಯಕ ಜೀವ ನೀಡುವ ಶಕ್ತಿಯಂತೆ ಹಾದುಹೋಯಿತು. ದೇವರ ಮಗನಾದ ಜೀಸಸ್ ಕ್ಯಾಲ್ವರಿ ಶಿಲುಬೆಯ ಮೇಲೆ ತನ್ನ ಸ್ಥಾನದಲ್ಲಿ ಬಳಲುತ್ತಿದ್ದನೆಂದು ಅವನು ಅರಿತುಕೊಂಡಾಗ ಅವನ ಬಾಯಾರಿಕೆ ಮಾಯವಾಯಿತು. 1 ಸ್ಯಾಮ್ಯುಯೇಲ್ 16:17 ಮತ್ತು ಜಾನ್ 19:28. ಅವರು ಸಂಪೂರ್ಣವಾಗಿ ಉಲ್ಲಾಸದಿಂದ ಎದ್ದು ನಿಂತರು. ಎಲ್ಲಾ ಆಯಾಸ ಮತ್ತು ಸುಸ್ತುಗಳು ಅವನನ್ನು ತೊರೆದವು. ಜೀಸಸ್ ತನ್ನ ಸ್ಥಾನದಲ್ಲಿ ನರಳಿದ್ದಕ್ಕಾಗಿ ಅವನು ದೇವರಿಗೆ ಧನ್ಯವಾದ ಹೇಳಿದನು. ಇದರಿಂದ ಅವನು ರಿಫ್ರೆಶ್ ಮತ್ತು ಪುನರುಜ್ಜೀವನಗೊಳ್ಳಬಹುದು. ತನ್ನನ್ನು ಇಷ್ಟು ಅದ್ಭುತವಾದ ರೀತಿಯಲ್ಲಿ ಭೇಟಿ ಮಾಡಿದ್ದಕ್ಕಾಗಿ ಅವನು ದೇವರಿಗೆ ಪೂರ್ಣ ಹೃದಯದಿಂದ ಧನ್ಯವಾದ ಹೇಳಿದನು. ನಂತರ ಅವನು ಸುತ್ತಲೂ ನೋಡಿದನು ಮತ್ತು ತನ್ನ ಜನರನ್ನು ಹುಡುಕಲು ಯಾವ ದಿಕ್ಕಿನಲ್ಲಿ ಹೋಗಬೇಕೆಂದು ಯೋಚಿಸಿದನು. ಅವನು ನೋಡಿದಾಗ ಅವನು ಆಶ್ಚರ್ಯಚಕಿತನಾದನು. ಒಂದು ಸುಂದರವಾದ ಕೈಯು ನೆಲದಿಂದ 4 ಅಡಿಗಳಷ್ಟು ಮೇಲಕ್ಕೆತ್ತಿ ಮುಂದಕ್ಕೆ ಬೆರಳನ್ನು ತೋರಿಸುವುದನ್ನು ನೋಡಿದನು. ತಾನು ಕಂಡ ಕೈ ನಿಜವೇ ಎಂದು ಯೋಚಿಸುತ್ತಾ ಅದರತ್ತ ಸಾಗುತ್ತಿದ್ದಂತೆ ಅದು ಅವನ ಮುಂದೆ ಸಾಗಿತು. ಇದು ದೇವರ ಕೈ ಮತ್ತು ದೇವರ ಬೆರಳು ಎಂದು ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು ಮತ್ತು 1 ಹಗಲು 1 ರಾತ್ರಿ ಅದನ್ನು ಅನುಸರಿಸಿದನು. ಅವನು ಚಲಿಸಿದಾಗ ಕೈ ಚಲಿಸುತ್ತಲೇ ಇತ್ತು. ಅವನು ನಿಂತಾಗ ಕೈ ನಿಂತಿತು. ಅಂತಿಮವಾಗಿ ಕೈ ತಂಪಾದ ನೀರಿನ ಕಾರಂಜಿ ಮೇಲೆ ನಿಲ್ಲಿಸಿತು. ಅವನು ತನ್ನ ಬಾಯಾರಿಕೆ ನೀಗುವವರೆಗೂ ಕುಡಿದನು. ತಲೆ ಎತ್ತಿ ನೋಡಿದಾಗ ಕೈ ಮಾಯವಾಗಿದೆ ಎಂದು ತಿಳಿಯುತ್ತಿದ್ದಂತೆಯೇ ಪಕ್ಕದ ಮರಳಿನ ದಿಬ್ಬಗಳು, ಶಿಬಿರದ ಡೇರೆಗಳು ಹಿಂದಿನಿಂದ ಕಂಡವು. ಶಿಬಿರಕ್ಕೆ ಆಗಮಿಸಿದ ಅವರು ತಮ್ಮ ಜನರು ದೇವರು ಅವರನ್ನು ಸುರಕ್ಷಿತವಾಗಿ ತಮ್ಮ ಬಳಿಗೆ ಕರೆತರುವಂತೆ ಪ್ರಾರ್ಥಿಸುತ್ತಿರುವುದನ್ನು ಕಂಡುಕೊಂಡರು. ಅವನಿಗಾಗಿ ಪ್ರಾರ್ಥಿಸುತ್ತಿದ್ದವರಲ್ಲಿ ಇನ್ನೊಬ್ಬ ಬೇಟೆಗಾರನೂ ಇದ್ದಾನೆ ಎಂದು ಅವನು ಕಂಡುಕೊಂಡನು. ಅವನು ಕಳೆದುಹೋದನು ಮತ್ತು ದೇವರು ಅವನನ್ನು ಅವನ ಕುಟುಂಬಕ್ಕೆ ಗಮನಾರ್ಹ ರೀತಿಯಲ್ಲಿ ಮರಳಿ ಕರೆತಂದನು. ತಪ್ಪು ಮಾರ್ಗವನ್ನು ಅನುಸರಿಸಿದ ನಂತರ ಅವನು ಮರುಭೂಮಿಯಲ್ಲಿ ಕಳೆದುಹೋದನು ಮತ್ತು ಶಿಬಿರವನ್ನು ವ್ಯರ್ಥವಾಗಿ ಹುಡುಕುತ್ತಾ ರಾತ್ರಿಯಿಡೀ ಅಲೆದಾಡಿದನು. ಮುಂಜಾನೆ ಅವನು ಆಶ್ಚರ್ಯಚಕಿತನಾದನು. ತನ್ನ 8 ವರ್ಷದ ಮಗ ಹತ್ತಿರದ ದಿಬ್ಬದಿಂದ ಅವನಿಗೆ ಸನ್ನೆ ಮಾಡುವುದನ್ನು ನೋಡಿದನು. ಹುಡುಗ ಒಬ್ಬನೇ ಇಷ್ಟು ದೂರ ಕ್ರಮಿಸಿದರೆ ಹೇಗೆ ಎಂದು ಆಶ್ಚರ್ಯವಾಯಿತು. ಹುಡುಗನ ಹೆಜ್ಜೆಗುರುತುಗಳು ಗೋಚರಿಸದಿದ್ದರೂ ದೃಷ್ಟಿ ಎಷ್ಟು ಸ್ಪಷ್ಟವಾಗಿತ್ತು. ಅವನು ದಿಬ್ಬದ ಕಡೆಗೆ ಪ್ರಾರಂಭಿಸಿದನು ಮತ್ತು ಅವನು 6 ದಿಬ್ಬಗಳನ್ನು ದಾಟುವವರೆಗೂ ಅದು ಮುಂದುವರಿಯಿತು. 7ನೆಯದನ್ನು ತಲುಪಿದಾಗ ಚಿಕ್ಕ ಹುಡುಗ ಕೈ ಬೀಸುತ್ತಿದ್ದ ಸ್ಥಳದಿಂದ ದೂರದಲ್ಲಿ ಶಿಬಿರದ ಡೇರೆಗಳು ಅವನಿಗೆ ಕಾಣಿಸಿದವು. ಅವನು ಶೀಘ್ರದಲ್ಲೇ ತನ್ನ ಮಗನ ಹಾಸಿಗೆಯ ಪಕ್ಕದಲ್ಲಿ ಚೆನ್ನಾಗಿ ನಿದ್ರಿಸುತ್ತಿದ್ದನು. ದೇವರು ಅವನನ್ನು ಸುರಕ್ಷಿತವಾಗಿ ಕರೆತರಲು ಅವನಿಗೆ ದರ್ಶನವನ್ನು ನೀಡಿದ್ದಾನೆಂದು ಅವನು ಅರಿತುಕೊಂಡನು. ಎಲ್ಲಾ ನಂತರ ನಾವು ಬೇಟೆಗಾರರಂತೆ ಈ ಪ್ರಪಂಚದ ವಸ್ತುಗಳನ್ನು ಬೇಟೆಯಾಡುತ್ತೇವೆ. ಅದು ಸಂಪತ್ತು, ಖ್ಯಾತಿ, ಸೌಕರ್ಯ, ಹಣ, ಸಂತೋಷ, ಯಶಸ್ಸು ಮತ್ತು ಇತರ ಅನೇಕ ವಿಷಯಗಳು. ಆದ್ದರಿಂದ ನಾವು ಮೊದಲು ದೇವರ ರಾಜ್ಯವನ್ನು ಹುಡುಕುವುದನ್ನು ಮರೆತು ಬಿಡುತ್ತೇವೆ. ನಾವು ಈ ಪ್ರಪಂಚದ ಆಧ್ಯಾತ್ಮಿಕ ಮರುಭೂಮಿಯಲ್ಲಿ ಕಳೆದು ಹೋಗುತ್ತೇವೆ. ನಮ್ಮ ಆತ್ಮಗಳು ದೇವರ ಮೇಲೆ ಬಾಯಾರಿಕೆ. ಜೀವಂತ ದೇವರು, ನಾವು ಹತಾಶೆಯಿಂದ ಆತನಿಗೆ ಮೊರೆಯಿಡುವವರೆಗೂ, ಜೀಸಸ್ ನಮಗೆ ಜೀವನದ ಕಾರಂಜಿಯಾಗಿ ಬಹಿರಂಗಗೊಳ್ಳುವವರೆಗೆ, ಕಳೆದುಹೋದವರನ್ನು ನೋಡಲು ಮತ್ತು ರಕ್ಷಿಸಲು ನಾನು ಬಂದಿದ್ದೇನೆ ಎಂದು ಯೇಸು ಹೇಳಿದನು. ಅವನು ಕಳೆದುಹೋದ ಕುರಿಯನ್ನು ಹುಡುಕುವ ತನಕ ಹುಡುಕುತ್ತಾನೆ. ಅವನು ನಿನ್ನನ್ನು ಮತ್ತು ನನ್ನನ್ನು ಹುಡುಕುತ್ತಾನೆ. ಕುರಿ ಹೇಗೆ ಕಳೆದು ಹೋಗುತ್ತದೆ? ಕೆಟ್ಟದ್ದನ್ನು ಅಪೇಕ್ಷಿಸುವ ಮೂಲಕ, ಕುರುಬನ ಕರೆಯನ್ನು ನಿರ್ಲಕ್ಷಿಸುವ ಮೂಲಕ, ಕುರುಬ ಮತ್ತು ಅವನ ಕುರಿಗಳು ಚಲಿಸುವಾಗ ಹಿಂದೆ ಉಳಿಯುವ ಮೂಲಕ, ಪ್ರಲೋಭಕನ ಧ್ವನಿಯನ್ನು ಕೇಳುವ ಮೂಲಕ, ಅಥವಾ ಕುರುಬನ ಮುಂದೆ ಓಡಿ ತನ್ನದೇ ಆದ ಹುಲ್ಲುಗಾವಲುಗಳನ್ನು ಆರಿಸಿಕೊಳ್ಳುವ ಮೂಲಕ. ಕೋಲಿ ಮಗ ಹೇಗೆ ಕಳೆದು ಹೋದನು? ಲೋಕದ ಪಾಪ ಸುಖಗಳನ್ನು ಬಯಸಿದನು. ಅವನು ತನ್ನ ತಂದೆಗೆ ಕೃತಜ್ಞನಾಗಿರಲಿಲ್ಲ. ಅವನು ಎಲ್ಲಾ ದುಷ್ಟತನದ ಮೂಲವಾದ ಹಣದ ಪ್ರೀತಿಯನ್ನು ಹೊಂದಿದ್ದನು. ಈ ಪ್ರಪಂಚದ ದೇವರು ಅವನ ಕಣ್ಣುಗಳನ್ನು ಕುರುಡುಗೊಳಿಸಿದನು. ಆದ್ದರಿಂದ ಅವನು ತನ್ನನ್ನು ಕ್ರಮೇಣವಾಗಿ ನೋಡಲಾಗಲಿಲ್ಲ. ಆದರೆ ಖಂಡಿತವಾಗಿಯೂ ಪಾಪದ ಕೆಸರಿನಲ್ಲಿ ತೇಲುತ್ತಾನೆ. ದೇವರು ಮತ್ತು ಅವನ ತಂದೆಯಿಂದ ದೂರವಿರಿ, ಅವನಿಗಾಗಿ ಪ್ರಾರ್ಥಿಸುವುದನ್ನು ಮುಂದುವರೆಸಿದನು. ಅವನು ಹಂದಿಗಳನ್ನು ಮೇಯಿಸಿ ಹಸಿವಿನಿಂದ ಬಳಲುತ್ತಿದ್ದಾಗ ಅವನು ತನ್ನ ಮೂರ್ಖತನದಿಂದ ಎಚ್ಚರಗೊಂಡನು. ಅವನು ಹಂದಿಗಳನ್ನು ಮತ್ತು ಯಜಮಾನನನ್ನು ತೊರೆದನು. ಅವನು ಹಂದಿಗಳಿಗೆ ತಿನ್ನಿಸಿದ ಹೊಟ್ಟುಗಳಿಂದ ತನ್ನ ಖಾಲಿ ಹೊಟ್ಟೆಯನ್ನು ತುಂಬಲು ಬಿಡಲಿಲ್ಲ ಮತ್ತು ತನ್ನ ತಂದೆಯ ಬಳಿಗೆ ಹಿಂತಿರುಗಿದನು. ನಾನು ಸ್ವರ್ಗದ ವಿರುದ್ಧ, ದೇವರು ಮತ್ತು ನಿನ್ನ ವಿರುದ್ಧ ಪಾಪ ಮಾಡಿದ್ದೇನೆ. ನಾನು ಇನ್ನು ಮುಂದೆ ನಿನ್ನ ಮಗನೆಂದು ಕರೆಯಲು ಅರ್ಹನಲ್ಲ. ಅವನು ತನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ದೂಷಿಸಲಿಲ್ಲ. ಅವನು ಪಾಪ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತಾನೆ. ಅವನ ಪ್ರೀತಿಯ ತಂದೆ ಅವನನ್ನು ಮನೆಗೆ ಸ್ವಾಗತಿಸಿದರು. ನನ್ನ ಈ ಮಗ ಸತ್ತನು, ಆಧ್ಯಾತ್ಮಿಕವಾಗಿ ಮತ್ತು ಮತ್ತೆ ಜೀವಂತವಾಗಿದ್ದಾನೆ. ಕಳೆದುಹೋಗಿದೆ ಮತ್ತು ಕಂಡುಬಂದಿದೆ. ಲ್ಯೂಕ್ 15:11-32. ಒಬ್ಬ ಮಹಿಳೆ 10 ಬೆಳ್ಳಿ ನಾಣ್ಯಗಳನ್ನು ಹೊಂದಿದ್ದಾಳೆ ಮತ್ತು ಒಂದನ್ನು ಕಳೆದುಕೊಂಡಿದ್ದಾಳೆ ಎಂದು ಭಾವಿಸೋಣ. ಅವಳು ದೀಪವನ್ನು ಬೆಳಗಿಸುವುದಿಲ್ಲವೇ? ಮನೆಯನ್ನು ಗುಡಿಸಿ ಮತ್ತು ಅವಳು ಸಿಗುವವರೆಗೂ ಎಚ್ಚರಿಕೆಯಿಂದ ಹುಡುಕುತ್ತಾಳೆಯೇ? ಮತ್ತು ಅವಳು ಅದನ್ನು ಕಂಡುಕೊಂಡಾಗ ಅವಳು ತನ್ನ ಸ್ನೇಹಿತರನ್ನು ಮತ್ತು ನೆರೆಹೊರೆಯವರನ್ನು ಒಟ್ಟಿಗೆ ಕರೆದು, ನನ್ನೊಂದಿಗೆ ಆನಂದಿಸಿ, ಕಳೆದುಹೋದ ನನ್ನ ನಾಣ್ಯವನ್ನು ನಾನು ಕಂಡುಕೊಂಡಿದ್ದೇನೆ. ಲ್ಯೂಕ್ 15:8-10. ಮೇರಿ ಮತ್ತು ಜೋಸೆಫ್ ಯೆರೂಸಲೇಮಿನ ದೇವಾಲಯದಲ್ಲಿ ಯೇಸುವನ್ನು ಕಳೆದುಕೊಂಡರು ಮತ್ತು 3 ದಿನಗಳ ಕಾಲ ಆತನನ್ನು ಹುಡುಕಿದರು. ಕ್ರಿಸ್ತನಿಗೆ ಸಂಬಂಧಿಸಿದಂತೆ ಸಾವಿರಾರು ಶ್ರದ್ಧೆಯುಳ್ಳ ಚರ್ಚ್ ಸದಸ್ಯರು ಇನ್ನೂ ಕಳೆದು ಹೋಗಿದ್ದಾರೆ. ಯೇಸುವನ್ನು ತಮ್ಮ ವೈಯಕ್ತಿಕ ರಕ್ಷಕನನ್ನಾಗಿ ಸ್ವೀಕರಿಸುವ ಮೂಲಕ ಅವರು ಎಂದಿಗೂ ಅವನನ್ನು ನಿಜವಾಗಿಯೂ ಕಂಡುಕೊಂಡಿಲ್ಲ. ಪದ ಮತ್ತು ಪವಿತ್ರಾತ್ಮದ ಮೂಲಕ ಮತ್ತೆ ಹುಟ್ಟಿಲ್ಲ. ದೇವರ ರಾಜ್ಯಕ್ಕೆ ಸಂಬಂಧಿಸಿದಂತೆ ಅವರು ಕಳೆದು ಹೋಗಿದ್ದಾರೆ, ಏಕೆಂದರೆ ಯೇಸು ಹೇಳಿದ್ದು, ಸ್ವರ್ಗದ ರಾಜ್ಯವು ಹತ್ತಿರದಲ್ಲಿದೆ. ಮ್ಯಾಥ್ಯೂ 3:2. ಮನುಷ್ಯನು ಪುನಃ ಹುಟ್ಟದ ಹೊರತು ಅವನು ದೇವರ ರಾಜ್ಯವನ್ನು ನೋಡಲಾರನು. ಜಾನ್ 3:3. ನೆನಪಿಡಿ, ಯೇಸು ಇನ್ನೂ ಕಳೆದುಹೋದವರನ್ನು ಹುಡುಕುತ್ತಿದ್ದಾನೆ. ಅವನು ನಿಮ್ಮನ್ನು ಹುಡುಕುತ್ತಿದ್ದಾನೆ ಮತ್ತು ನೀವು ಅವನನ್ನು ಹುಡುಕುತ್ತಿದ್ದರೆ ನಿಮ್ಮ ಜೀವನದ ಅತ್ಯಂತ ಸಂತೋಷದಾಯಕ ಸಭೆಯನ್ನು ನೀವು ಅನುಭವಿಸುವಿರಿ. ಬಹುಶಃ ನೀವು ನಿಮ್ಮ ಶಾಂತಿ, ನಿಮ್ಮ ಶುದ್ಧತೆ, ಕ್ಷಮಿಸಿದ ಪಾಪಗಳ ಸಂತೋಷ, ದೇವರು ಮತ್ತು ಮನುಷ್ಯರ ಮುಂದೆ ನಿಮ್ಮ ಸಾಕ್ಷ್ಯವನ್ನು ಕಳೆದುಕೊಂಡಿರಬಹುದು. ನೀವು ಅದನ್ನು ಯೇಸುವಿನಲ್ಲಿ ಕಂಡುಕೊಳ್ಳುವವರೆಗೆ ಹುಡುಕಿ. ಬಹುಶಃ ನೀವು ನಿಮ್ಮ ಆರೋಗ್ಯ, ನಿಮ್ಮ ಸ್ಥಾನ, ನಿಮ್ಮ ಕೆಲಸ, ನಿಮ್ಮ ಆದಾಯ ಅಥವಾ ನಿಮ್ಮ ಹಣವನ್ನು ಕಳೆದುಕೊಂಡಿರಬಹುದು. ನಿಮ್ಮ ತೊಂದರೆಗಳು, ನಿಮ್ಮ ಹೃದಯ ನೋವುಗಳು, ಅದು ಏನೇ ಇರಲಿ, ಎಲ್ಲವನ್ನೂ ನಿಮಗೆ ಪುನಃಸ್ಥಾಪಿಸಲು ಶಕ್ತನಾದ ಭಗವಂತನ ಬಳಿಗೆ ತನ್ನಿ. ಆದರೆ ನೆನಪಿಡಿ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಬಯಸುವವನು ಅದನ್ನು ಕಳೆದುಕೊಳ್ಳುತ್ತಾನೆ, ಆದರೆ ನನಗಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಉಳಿಸುತ್ತಾನೆ. ಲ್ಯೂಕ್ 9:24. ನೀವು ಇಡೀ ಜಗತ್ತನ್ನು ಗಳಿಸಬಹುದು ಮತ್ತು ಈ ಪ್ರಪಂಚದ ಎಲ್ಲಾ ಸಂಪತ್ತಿಗಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ನಿಮ್ಮ ಸ್ವಂತ ಆತ್ಮವನ್ನು ಕಳೆದುಕೊಳ್ಳಬಹುದು. ನಮ್ಮ ಪಾಪಗಳ ಕಾರಣದಿಂದಾಗಿ ನಾವೆಲ್ಲರೂ ವಿನಾಯಿತಿ ಇಲ್ಲದೆ ಸಂಪೂರ್ಣವಾಗಿ ಮತ್ತು ಹತಾಶವಾಗಿ ಕಳೆದು ಹೋಗಿದ್ದೇವೆ. ನಾವು ಪಾಪರಹಿತರೆಂದು ಹೇಳಿಕೊಂಡರೆ ನಾವು ನಮ್ಮನ್ನು ಮೋಸಗೊಳಿಸಿಕೊಳ್ಳುತ್ತೇವೆ ಮತ್ತು ಸತ್ಯವು ನಮ್ಮಲ್ಲಿಲ್ಲ. ನಾವು ಪಾಪ ಮಾಡಿಲ್ಲ ಎಂದು ನಾವು ಹೇಳಿಕೊಂಡರೆ ನಾವು ಅವನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ಮಾತಿಗೆ ನಮ್ಮ ಜೀವನದಲ್ಲಿ ಯಾವುದೇ ಸ್ಥಾನವಿಲ್ಲ. 1 ಜಾನ್ 1:8-10. ನಮ್ಮಲ್ಲಿ ಒಬ್ಬರಲ್ಲ, ಕಳೆದುಹೋದ ಸ್ಥಿತಿಯಲ್ಲಿ ಉಳಿಯಬೇಕಾಗಿದೆ. ಮನುಷ್ಯಕುಮಾರನು ಕಳೆದುಹೋದದ್ದನ್ನು ಹುಡುಕಲು ಮತ್ತು ಉಳಿಸಲು ಬಂದನು. ಲ್ಯೂಕ್ 19:10. ಕರ್ತನು ನಿಮಗೆ ಹತ್ತಿರವಾಗಿದ್ದಾನೆ ಮತ್ತು ನೀವು ಅವನನ್ನು ಹುಡುಕಿದರೆ ನೀವು ಅವನನ್ನು ಕಂಡುಕೊಳ್ಳುವಿರಿ, ಆದರೆ ನೀವು ಈಗ ಅದನ್ನು ಮಾಡಬೇಕು. ಭಗವಂತನು ಸಮೀಪದಲ್ಲಿರುವಾಗ ಆತನನ್ನು ಹುಡುಕು. ಯೆಶಾಯ 55:6. ಹುಡುಕುತ್ತಿರುವ ರಕ್ಷಕ ಮತ್ತು ಹುಡುಕುತ್ತಿರುವ ಪಾಪಿ ಯಾವಾಗಲೂ ಒಬ್ಬರನ್ನೊಬ್ಬರು ಕಂಡುಕೊಳ್ಳುತ್ತಾರೆ ಎಂದು ನೀವು ಖಚಿತವಾಗಿ ಹೇಳಬಹುದು. ನೀವು ಅವನನ್ನು ಹುಡುಕಿದರೆ ನೀವು ಅವನನ್ನು ಕಂಡುಕೊಳ್ಳುತ್ತೀರಿ. ಮ್ಯಾಥ್ಯೂ 7:7. ನೀವು ಅವನನ್ನು ಕಂಡುಕೊಂಡಾಗ ಮತ್ತು ನಿಮ್ಮ ಜೀವನ, ನಿಮ್ಮ ಚಿತ್ತ ಮತ್ತು ನಿಮ್ಮ ಭವಿಷ್ಯವನ್ನು ಅವನಿಗೆ ಒಪ್ಪಿಸಿದಾಗ, ಕುರಿಗಳ ಉತ್ತಮ ಕುರುಬನಾದ ಅವನು ನಿಮ್ಮನ್ನು ಹಸಿರು ಹುಲ್ಲುಗಾವಲುಗಳಿಗೆ ಮತ್ತು ಶಾಶ್ವತ ಜೀವನಕ್ಕೆ ಕರೆದೊಯ್ಯುತ್ತಾನೆ. ಕೀರ್ತನೆಗಳು 23:2. ಕಳೆದುಹೋಗಿರುವ ನೀವು ಈಗ ಆತನನ್ನು ಕರೆಯಿರಿ. ಹಿಂಜರಿಯಬೇಡಿ, ಏಕೆಂದರೆ ಕರ್ತನ ಹೆಸರನ್ನು ಕರೆಯುವ ಪ್ರತಿಯೊಬ್ಬರೂ ರಕ್ಷಿಸಲ್ಪಡುತ್ತಾರೆ. ಕಾಯಿದೆಗಳು 2:21. ಹೊರಗೆ ಬಾ, ಪಾಪದ ದೊರೆ ಹಡಗಿನಿಂದ ಹೊರಗೆ ಬಾ, ಸೈತಾನನ ಆಳ್ವಿಕೆಯಿಂದ ಹೊರಬನ್ನಿ. ಯೇಸು ರಾಜರ ರಾಜ ಮತ್ತು ಪ್ರಭುಗಳ ಪ್ರಭು. ಕತ್ತಲೆಯ ರಾಜ್ಯವನ್ನು ಬೆಳಕಿನ ರಾಜ ಮತ್ತು ಶಾಂತಿಯ ರಾಜ ಯೇಸು ವಶಪಡಿಸಿಕೊಂಡಿದ್ದಾನೆ. ಪಾಪದ ಗುಲಾಮಗಿರಿಯಿಂದ, ಸೈತಾನನ ಗುಲಾಮಗಿರಿಯಿಂದ ಹೊರಬನ್ನಿ. ಯೇಸು ನಿಮ್ಮನ್ನು ಮುಕ್ತಗೊಳಿಸಲು ಬಂದಿದ್ದಾನೆ. ಅವರು ಕಲ್ವರಿ ಮರದಲ್ಲಿ ವಿಮೋಚನೆಯ ಬೆಲೆಯನ್ನು ಪಾವತಿಸಿದ್ದಾರೆ. ನಿನ್ನನ್ನು ಸ್ವತಂತ್ರಗೊಳಿಸುವುದಕ್ಕಾಗಿ ಅವನು ಸತ್ತನು. ಗಲಾಟಿಯನ್ಸ್ 5:1 ಮತ್ತು ಹೀಬ್ರೂ 2:14-15. ಭಯದ ಗುಲಾಮಗಿರಿಯಿಂದ ಹೊರಬರಲು, ಸಾವಿನ ಭಯದಿಂದ, ಸೈತಾನನು ನಿಮ್ಮ ಜೀವನದ ಎಲ್ಲಾ ದಿನಗಳಲ್ಲಿ ನಿಮ್ಮನ್ನು ಬಂಧನದಲ್ಲಿ ಇರಿಸಿದನು. ಯೇಸು ಪಾಪ ಮತ್ತು ಮರಣವನ್ನು ಜಯಿಸಿದ್ದಾನೆ ಮತ್ತು ಶಿಲುಬೆಯ ಮೇಲೆ ತೆರೆದ ಪ್ರದರ್ಶನವನ್ನು ಮಾಡಿದ್ದಾನೆ. ಅಲ್ಲಿ ಅವನು ನಿಮಗಾಗಿ ಮತ್ತು ನನಗಾಗಿ ಮರಣ ಹೊಂದಿದನು. ಅವರು ಸಾವಿನ ಕ್ಷೇತ್ರವನ್ನು ಪ್ರವೇಶಿಸಿದರು ಮತ್ತು ಸಾವನ್ನು ಗೆದ್ದರು. ಅವರು ಶಾಶ್ವತವಾಗಿ ಬದುಕಲು ಸಮಾಧಿಯಿಂದ ಎದ್ದರು. ಅವನು ಜೀವಿಸುವುದರಿಂದ ನಾವು ಬದುಕುತ್ತೇವೆ. ನಾವು ಶಿಲುಬೆಗೇರಿಸಲ್ಪಟ್ಟಿದ್ದೇವೆ ಮತ್ತು ಜಗತ್ತಿಗೆ ಸತ್ತಿದ್ದೇವೆ ಪಾಪ ಮತ್ತು ಸ್ವಯಂ, ಏಕೆಂದರೆ ಜೀಸಸ್ ಶಿಲುಬೆಗೇರಿಸಲ್ಪಟ್ಟರು ಮತ್ತು ನಮ್ಮ ಸ್ಥಳದಲ್ಲಿ ಮರಣ ಹೊಂದಿದರು. ಆದರೆ ಆತನ ಮೂಲಕ ನಾವು ನಿತ್ಯ ಜೀವವನ್ನು ಹೊಂದಬಹುದೆಂದು ನಮ್ಮ ಸಮರ್ಥನೆಗಾಗಿ ಅವನು ಎದ್ದನು. ರೋಮನ್ನರು 4:25. ಒಮ್ಮೆ ಈ ಲೋಕದ ಕಾವಲು ದೇವದೂತನಾಗಿದ್ದ ಸೈತಾನನು ತನ್ನನ್ನು ತಾನೇ ದೇವರಿಗಿಂತ ಎತ್ತರಕ್ಕೆ ಏರಿಸಿಕೊಂಡನು ಮತ್ತು ನಾನು ಮೇಘಗಳ ಮೇಲ್ಭಾಗದಲ್ಲಿ ಏರುತ್ತೇನೆ, ನಾನು ನನ್ನನ್ನು ಪರಮಾತ್ಮನನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದನು. ಆದರೆ ದೇವರು ಹೇಳಿದ್ದು, ನೀವು ಸಮಾಧಿಗೆ, ಹಳ್ಳದ ಆಳಕ್ಕೆ ಇಳಿಸಲ್ಪಟ್ಟಿದ್ದೀರಿ. ಯೆಶಾಯ 14:12-16. ಈ ಲೋಕದ ದೇವರು ಮತ್ತು ರಾಜನಾದ ಸೈತಾನನು ಜಯಿಸಲ್ಪಟ್ಟನು. ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಆತನಿಗೆ ತಮ್ಮನ್ನು ಒಪ್ಪಿಸುವ ಹೊರತು ಅವರು ಇನ್ನು ಮುಂದೆ ಮಾನವಕುಲವನ್ನು ಆಳಲು ಸಾಧ್ಯವಿಲ್ಲ. ಪಾಪ ಮತ್ತು ಸೈತಾನನ ಅಧಿಪತಿ ಹಡಗಿನಿಂದ ಹೊರಬರಲು ದೇವರು ನಮಗೆ ಹೇಳುತ್ತಾನೆ. ಅವನು ಯೇಸುವನ್ನು ಮಾನವಕುಲದ ಅಧಿಪತಿಯಾಗಿ ಮತ್ತು ಎಲ್ಲರ ರಾಜನಾಗಿ ನೇಮಿಸಿದ್ದಾನೆ. ಆದ್ದರಿಂದ ನೀವು ಅವರಿಂದ ಹೊರಬನ್ನಿರಿ ಮತ್ತು ಪ್ರತ್ಯೇಕವಾಗಿರಿ ಎಂದು ಕರ್ತನು ಹೇಳುತ್ತಾನೆ. 2 ಕೊರಿಂಥಿಯಾನ್ಸ್ 6:17.